భగవతాయణ ప్రాణినా నిశ్రేయసాయ శరీరమితి బ్రహ్మ మీమాంసాశాస్త్రం అసాత్ నిబంధతవస అవగుంఠితత్వేన అప్రణీతమివ మన్యమానో భగవాన్ ఆనందతీర్థముని యథాచార్యాభిప్రాయం అస్య భాష్యం విధాయ అనుభాష్యమతి కరిష్యన్ విలీన ప్రకృతితయా స్వయమంతరాయ విదురూపి అనవరతం ఈశ్వర ప్రవణకాయ కరణవృత్తిరపి నారాయణ ప్రణామాదికం తారస్థితస్య అనంతరాయ పరిసమాప్తే తచేస్థితహేతుతయా అవిజీత శిష్టాచార పరంపరాదినా అవగతభవశ్యం కరణీయం శిష్యాన్ గ్రహయితుం గ్రంథారో ఉపధ్యాతి నారాయణమితి నారాయణం విఖిల పూర్ణగుణైకేకం ఋతోమ్యతమస్తిశువాసి అశ్యోద్భవాదిశేష విశేషతోపి ఉద్యమ సదాయతమం మమ సన్నమామి. ಈಗ ನಾರಾಯಣನ ಸ್ತೋತ್ರವನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಏನು? ಮಂಗಳಾಚರಣೆ ಅವರೆಲ್ಲ ಸರಿ, ಮಂಗಳಾಚರಣೆ ನಾರಾಯಣ ರೂಪನೇ ಅಂತ ಕಾಣಿಸ್ಕೊಂಡ್ರು ಅಂದರೆ ಸೂತ್ರ ಪ್ರತಿಪಾದ್ಯ ರೂಪ ಯಾವುದು? ನಾರಾಯಣ ರೂಪ. ಸೂತ್ರ ಪ್ರತಿಪಾದ್ಯವಾದ ರೂಪ ನಾರಾಯಣ ರೂಪ, ಅದಕ್ಕೆ ನಮಸ್ಕಾರ ಮಾಡಿದ್ರು. ಮತ್ತೆ ಗುರು ಸೂತ್ರ ಭಾಷ್ಯ ಅವಿಲಂಬಿ ಸಂಬ್ರದೇ ಅಂತ ಹೇಳಿದ ರೂಪ ಯಾವುದು? ಅದು ನಾರಾಯಣ ರೂಪ. ಸೊ ನಾರಾಯಣ ರೂಪದ ಅರ್ಪಣೆ, ನಾರಾಯಣ ರೂಪ ಪ್ರತಿಪಾದ್ಯ, ವಾಚ್ಯ ವಕ್ತೃ ಸ್ವರೂಪ ಇದ್ದಾಗೆ ಪರಮಾತ್ಮ ಏನಾಗಿದ್ದಾರೆ ಈಗ ನಾರಾಯಣ ರೂಪದಿಂದಲೇ ಅರ್ಪಣೆ ಮಾಡಿ ನಾರಾಯಣ ಪ್ರತಿಪಾದ್ಯರಾಗಿರೋದ್ರಿಂದ ನಾರಾಯಣನೇ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹ. ಮುಂದೆ ಇಷ್ಟು ಮಾಡಿದ ಮೇಲೆ ಎರಡನೇ ಶ್ಲೋಕದೊಳಗೆ ವೇದವ್ಯಾಸದ ಸ್ತೋತ್ರ ಮಾಡ್ತಾರೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜ ದೈವ ಶೇಷದೋ ಮೇ ಪರಮಾಖ್ಯ ವಿದ್ಯಾ ಸಾಮ್ರವ್ಯನ್ವತಿ ಚಾಹಮೇವ. ಇನ್ನೊಂದು ಸ್ವಾರಸ್ಯ ಏನಂದರೆ, ಯಾವಾಗಲೂ ಕೂಡ ಮಂಗಳಾಚರಣೆ ಮಾಡಬೇಕಾದ್ರೆ ಮೂರು ವಿಧ ದೇವತೆಯಲ್ಲಿ ಒಬ್ಬರಾಗಿರುತ್ತೆ, ವಿಶಿಷ್ಟ, ಇಷ್ಟ, ಅಧಿಕೃತ. ವಿಶಿಷ್ಟ ಅಂದರೆ ಸರ್ವಶ್ರೇಷ್ಠ, ಇಷ್ಟ ಆದರೆ ನಮಗೆ ಬೇಕಾದ, ಅಧಿಕೃತ ಆದರೆ ರಿಲೆವೆಂಟ್, ಯಾವ ಗ್ರಂಥ ಬರೀತಾರೋ ಅವ್ರ ವಿಷಯ. ಅದಕ್ಕೆ ಮೂರರಲ್ಲಿ ಯಾವ್ದಕ್ಕೆ ಮಾಡಿದ್ರು ಪರವಾಗಿಲ್ಲ. ಆದರೆ ನಾರಾಯಣ ಏನಾಗಿದ್ದಾನೆ ಇಲ್ಲಿ? ಮೂರು ಆಗಿದೆ, ವಿಶಿಷ್ಟ ಸರ್ವೋತ್ತಮನಾಗಿದ್ದಾನೆ, ಆಮೇಲೆ ಇಷ್ಟ ಮಮ ಪ್ರಿಯತಮ ಅಂತ ಹೇಳಿದ್ರಿಂದ ಇಷ್ಟನಾಗಿದ್ದ, ಅಶೋಧವಾದಿದಮ್ ಅಂತ ಹೇಳಿದ್ರಿಂದ ವಿಶಿಷ್ಟ, ಮಮ ಪ್ರಿಯತಮ ಅಂತ ಹೇಳಿದ್ರಿಂದ ಪ್ರೀತಮಂತೆ ಇಷ್ಟ, ಮತ್ತೆ ಹಿರೇ ಹಿರೇ ಶುಭಾಕ್ಯ ಆಪ್ತಗಳು ಅಂತ ಹೇಳಿದ್ರಿಂದ ಪ್ರತಿಪಾದ್ಯ. ಈಗ ಮೂರು ಆಗಿರೋದು ವಿಶೇಷ, ಮೂರಲ್ಲಿ ಒಂದಾಗಿದ್ದರೂ ಸಾಕಿತ್ತು, ಮೂರು ಆಗಿರೋದು ಭಾರಿ ವಿಶೇಷ. ಆ ಹಿನ್ನೆಲೆಯಲ್ಲಿ ಕೂಡ ಆಚಾರ್ಯ ಏನು ಮಾಡಿದ್ರು ಕೂಡ ಎಷ್ಟು ಪರ್ಫೆಕ್ಟ್ ಇರುತ್ತೆ ಅನ್ನೋದು ವಿವರಿಸೋಣ. ಈಗ ಮಾಡಬಹುದು. ಈಗ ಗಣೇಶ ಸ್ತೋತ್ರ ಮಾಡಿ ಶುರು ಮಾಡುದು, ಅಂತರ್ಯಾಮಿಗೆ ಪರಮಾತ್ಮ ಚಿಂತನೆ ಮಾಡ್ಕೊಂಡು ಮಾಡಬಹುದು. ಗಣೇಶ ವಿಷಯ ಅದು ಕೊಟ್ಟಿದ್ದಾರೆ, ಟೈಮ್ ಜಾಸ್ತಿ ಇಲ್ಲ ಗೊತ್ತಾ, ಟೈಮ್ ಜಾಸ್ತಿ ಇಲ್ಲ, ಭಾಳ ಕಡಿಮೆ ಇದೆ, ಇಪ್ಪತ್ತು ಜನ ಉಪನ್ಯಾಸ ಮಾಡಬೇಕು. ಅವಾಗ ಇವನು ಎಲ್ಲಿಂದ ಶುರು ಮಾಡಿಬಿಟ್ರೆ ಸೈತಿ ಹೇಳಿದ್ರೆ ಚಿಂತೆ ಶುರು ಮಾಡಬಾರೋ ಹೊತ್ತಿಗೆ ಅರ್ಧ ಗಂಟೆ ಆಗೋಗುತ್ತೆ. ಅವ್ರು ಭಾಳ ಟೈಮ್ ಕಡಿಮೆ ಇದೆ, ಎಲ್ಲ ಬಡ ಬಡವಾಡ ಮಾತಾಡಬೇಕಾಗಿದೆ. ರಾಯರ ಬಗ್ಗೆನೇ ಮಾತಾಡಬೇಕು, ಪೂಜ್ಯ ರಾಘವೇಂದ್ರ ಮಾಡಬೇಕು ಮೂಲಕ ಅಷ್ಟೇ, ಯಾವುದಿಲ್ಲೇ ಇಲ್ಲ. ಯಾಕೆ ಅವ್ರ ವಿಷಯ ಮಾತಾಡಬೇಕಾಗಿದೆ ಅಷ್ಟೇ. ಬಟ್ ಅನುಸಂಧಾನವಾಗಿ ಏನೇನಿದೆ ಮನಸ್ಸೊಳಗೆ ಎಲ್ಲ ಇದೆ. ರಾಘವೇಂದ್ರ ಸರ್ತ ರಾಮದೇವರಿಗೆ ಆಗುತ್ತೆ, ಹನುಮಂತ ದೇವರಿಗೆ ಆಗುತ್ತೆ, ಎಲ್ಲರಿಗೆ ಆಗುತ್ತೆ. ನೋಡೋದಕ್ಕಿಷ್ಟೇ ರಾಘವೇಂದ್ರ ರಾಘವ ಸ್ಥಾಪ ರಾಘವೇಂದ್ರ ರಾಮ ಅಂತ ರಾಘವಾಣಾಂ ಇಂದ್ರ ರಾಘವ ರಾಮ ಇಂದ್ರ ಶ್ರೇಷ್ಠ ಹೆಚ್ಚ ರಾಘವೇಂದ್ರ ಹನುಮಂತ ಆಗಲ್ಲ, ರಾಘವೇಂದ್ರ ರಾಯರಾದರು. ಅವ್ರು ಗುರುಳಿ ಮಾಡಕ್ಕೆ ಅವ್ರಿಗೂ ಮಾಡ್ಕೋದು ಅಷ್ಟೆಲ್ಲ ಅಂದ್ಕೊಬಿಟ್ಟ ಸರಿ ಅದು ತಪ್ಪೇನ. ಆದರೆ ಕ್ರಮವಾಗಿ ಇಷ್ಟೆಲ್ಲ ಇದು ಮಾಡಬೇಕಾದ್ರೆ ಗುರು ಸೇರಿದ್ರೆ ಭಾರಿ ಒಳ್ಳೆ, ಅದನ್ನು ಮಾಡೋದು ಆಚಾರ್ಯ ಆ ಸಾಮರ್ಥ್ಯ ಇದೆ. ಆದ್ದರಿಂದ ಅವರು ವಿಶೇಷವಾದಂತ ಇದೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ. ಈಗ ವೇದವ್ಯಾಸ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷೆ ಏನು ಮಾಡಿದ್ರು? ಸಂಕ್ಷಿಪ್ತ ಹೇಳಿ, ನಾರಾಯಣಂ ಗುಣೈತರವೇ ಉದೀರ್ಣಂ ದೋಷವರ್ಧಿತಂ ಧ್ಯೇಯಂ ಗಮ್ಯಂ ಗುರು ಮುಖ್ಯ. ಅಷ್ಟೇ, ಗುರು ಯಾರು ಅಂತ ಹೇಳಿಲ್ಲ, ಗುರುಗಳನ್ನು ನಮಸ್ಕಾರ ಮಾಡ್ತಾರೆ ಅಂತ ಹೇಳಿ. ಅಲ್ಲಿ ನಾರಾಯಣಂ ಏಕವಚನ ಹೇಳಿದ್ರು, ಗುರುವನ್ ಬಹುವಚನ ಹೇಳಿದ್ರು, ಅದು ಸ್ವಾರಸ್ಯ. ನಾರಾಯಣ ಅಂಬುದು ಏಕವಚನ, ಗುರುವನ್ನಂತ ಬಹುವಚನ. ಇಲ್ಲೂ ಕೂಡ ಹೇಳಬೇಕಾದ್ರೆ ಜಗದ್ಗುರುವಣಾಂ ಗುರು ಅಂತ ಕರೀತಾರೆ. ಸಾಮಾನ್ಯವಾಗಿ ಗುರು ಶಬ್ದ ಬಹುವಚನ ಅದಕ್ಕೆ ಏನು ಕಾರಣ ಅದರ ಅಧಿಕಾರ ಕರೀತಾರೆ ಹೇಳ್ಬೇಕಾದ್ರೆ. ಅಲ್ಲಿ ಗುರು ಶಬ್ದ ಬಹುವಚನ ಅಂತ ಕೇಳಿದ್ರು ಅಂದರೆ ಗೌರವಾದೇವೋ ಬಹುವಚನ, ಗುರುಗಳಿಗೆ ಗೌರವ ಕೊಡೋದಕ್ಕೋಸ್ಕರ ಬಹುವಚನ ಹೇಳಿದರು. ಅಷ್ಟೇ, ಆಚಾರ್ಯ ಬೇರೆ ಗುರುಗಳು ಅಂತಿಲ್ಲ, ಒಬ್ಬೇ ಗುರು ಆದ್ದರಿಂದ ಮುಗಿದು. ಅಥವಾ ಅನೇಕ ರೂಪಾಪೇಕ್ಷೆಯ ಗುರು, ಹೈಗ್ರೀವ ದೇವರು ಗುರುಗಳು, ರಾಮದೇವರ ಗುರುಗಳು, ಕೃಷ್ಣನ ಗುರು, ವೇದವ್ಯಾಸ ಗುರುಗಳಾದ್ದರಿಂದ ಬಹುರೂಪಾಪೇಕ್ಷೆಯ ಗುರು. ಅದು ಉಳಿದವರಿಗೆ ಆದರೆ ಗುರುಗೌರವ ಅಂತ ಯಾತಕ್ಕೆ ಹೇಳಬೇಕು ಅಂದರೆ ಒಬ್ಬರಿಂದ ಜ್ಞಾನ ಬರೋದಿಲ್ಲ, ಬಹಳ ಇಂಪಾರ್ಟೆಂಟ್. ಒಬ್ಬರಿಂದ ಇಲ್ಲಿ ಬರುತ್ತೆ ಅವಧೂತಿ ಗೀತೆಯಲ್ಲಿ ಬರುತ್ತೆ, ಸತ್ಯಮೇ ಗುರವು ಬ್ರಹ್ಮನ್ ಬಹವಹ ಬುದ್ಧಿಪಾಶ್ರಿತ, ಬಹಳಷ್ಟರ ಗುರುಗಳಿದ್ದಾರೆ ಅಂತ ಹೇಳ್ತಾರೆ. ಅವ ಯಾರು ಅಂತ ಕೇಳಿದ್ರೆ 24 ಕೇಳಿ ಇನ್ನೂ ಬೇಕಾಗ್ತಾನೆ ಇದ್ದಾರೆ ಅಂತ ಹೇಳ್ತಾರೆ. ಅದು ಕರೆಕ್ಟ್. ನಾವು ಕೂಡ ಏನಂತ ಹೇಳ್ತೇವೆ, ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಅಂತ ಹೇಳ್ತೇವೆ. ಹರಿಹಿ ಎಂಬುದು ಏಕವಚನ, ಗುರುಭ್ಯ ನಮಃ ಅಂಬುದು ಬಹುವಚನ. ಗುರವೇ ನಮಃ ಅಂತ ಹೇಳೋದು, ಗುರುಭ್ಯೋ ನಮಃ ಅಂತಲೇ ಹೇಳೋದು. ಅದಕ್ಕೆ ಬಹುಜನ ಗುರುಗಳು ಪ್ರೊಫೆಸರ್ ಯಾರೋ ಕೆಲವೊಂದು ಬೇಸ ಹೇಳ್ಬಿಡ್ತಾರೆ ಅಷ್ಟೇ, ಒಂದನೇ ಕ್ಲಾಸಿಗೆ ಓದ್ಕೊಂಡ್ಬಂದಿರ್ತಾರೆ ಅವರೆಲ್ಲರೂ ಗುರುಗಳೇ. ಹೇಳಬೇಕಾದ್ರೂ ಕೂಡ ಇಲ್ಲೇ ಹೆಸರು ಓದಿರ್ತಾರೆ. ಅದು ಸುಧಾ ಯಾರ ಹತ್ರ ಆಯ್ತು ಹೆಸರು ಹೇಳ್ಬಿಡ್ತಾರೆ, ಅವರೊಬ್ಬರು ಸುಧಾ ಇಲ್ಲ ಇಲ್ಲ ಆಗಿರುತ್ತೆ. ಎಲ್ಲ ರಾಮಚಂದ್ರ ಹೇಳ್ಕೊಂಡು ಹೆಸರು ಬಂದಿರ್ತಾರೆ. ಹೇಳಬೇಕು ಪರಿಹಾರ ಹೇಳ್ತಾರೆ, ಸತ್ಯದಾರ ಶಿಷ್ಯ ಬಂದಿರ್ತಾರೆ. ಸತ್ಯದಾರ ಏನು ಓದಿರ್ಬೋದು, ಸುಧಾ ಓದಿರ್ಬೋದು, ಚಂದ್ರಿಕಾ ಓದಿರ್ಬೋದು, ಅದು ಮಕ್ಕಳೆಲ್ಲ ಬೇರೆ ಕಡೆ ಉಳ್ಕೊಂಡು ಹೋಗಿರ್ತಾರೆ. ಯೂನಿವರ್ಸಿಟಿ ಹೋಗಬೇಕಾದ್ರೆ ಬೇರೆ ಪ್ರೈಮರಿ ಸ್ಕೂಲ್ ಎಡ್ಯುಕೇಷನ್ ಕೊಡ್ತಾರೆ, ಬಿ ಎಸ್ ಎಡ್ಯುಕೇಷನ್ ಹೋಗಿರ್ತಾರೆ. ಪ್ರೊಫೆಸರ್ ಹೆಸರು ಯಾರು ಹೇಳ್ತಾರೆ, ಎಮ್ ಎ ಹೇಳ್ತೋ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮಾತ್ರ ಹೆಸರು ಹೇಳ್ತಾರೆ. ಅದು ಪದ್ಧತಿ ಅಂದರೆ ಬಹುಗುರುಗಳು ಬೇಕು, ಲೌಕಿಕ ಮೇಲೂ ಕೂಡ ಸಿದ್ಧಾರ್ಥ. ಅಧ್ಯಾತ್ಮದಲ್ಲಂತೂ ಬಹುನಾಮ ಜನ್ಮನಾಮಂತೆ ಆದ್ದರಿಂದ ಬಹುಗುರುಗಳಾಗಿಬಿಟ್ಟಿರ್ತಾರೆ, ಅದು ಸಿದ್ಧಾರೆ. ಆಚಾರ್ಯ ಮಾತ್ರ ಒಬ್ಬರೇ, ಎಲ್ಲ ರೂಪಕ್ಕೂ ಒಬ್ಬರೇನೆ, ಎಲ್ಲ ಕಾಲಕ್ಕೂ ಒಬ್ಬರೇನೆ, ಯಾವಾಗ ಪಳೆಯ ಕಾಲದಲ್ಲೂ ಅವರೇನೆ. ಏನೋ ಪಳೆಯ ಕಾಲಕ್ಕೆ ಪ್ರತಿಭಾತ ಪರಾಭವ, ಅದು ಹೇಳೋದಕ್ಕೋಸ್ಕರ ಅಲ್ಲಿ ಗುರು ಉನ್ನತ ಬಹುವಚನ ಹೇಳಿದರೆ ಇಲ್ಲಿ ಏಕವಚನ ಹೇಳ್ತಾರೆ. ಅದು ಸ್ವಾರಸ್ಯ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಂ ಅಂಜತೈ ಅಂಜತಾ ಏವ ವಿಶೇಷತಃ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾ ಕರೋಮಿ ಅನು ಅಪಿ ಚ ಅಹಂ ಏವ ತಮೇವ ಪ್ರಣಮ್ಯ. ಈಗ ಅವರನ್ನೇ ನಮಸ್ಕಾರ ಮಾಡ್ತೇನೆ. ಏನಾಗಿ ಗುರುಗಳನ್ನಾಯಿತು ಅವರನ್ನೇ ನಮಸ್ಕಾರ, ದೇವರನ್ನಾಗಿಯೋ ಅವರನ್ನೇ ನಮಸ್ಕಾರ ಮಾಡ್ತೇನೆ, ಗುರುಗಳನ್ನಾಗಿಯೋ ಅವರನ್ನೇ ನಮಸ್ಕಾರ ಮಾಡ್ತೇನೆ. ತಮೇವ ಶಾಸ್ತ್ರ ಯಾರು ಗುರುಗಳು, ಗುರುಗಳಾಗಲಿಕ್ಕೆ ಏನಿರಬೇಕು, ಅವರಲ್ಲಿ ಜ್ಞಾನ ಇರುತ್ತೆ. ಅದನ್ನು ಜ್ಞಾನ ಇದ್ರೆ ಗುರುಗಳಾಗ್ತಾರೆ. ಜ್ಞಾನ ಇದೆ ಅಂತ ಗೊತ್ತಾಗಲಿಕ್ಕೆ ಎರಡು ಕಾರಣ. ಒಂದು ಕಾರಣ ಏನೋ ಶಾಸ್ತ್ರ ಪ್ರಭಾವ, ಶಾಸ್ತ್ರ ಹೇಳಿದರೆ ಗುರುಗಳು, ಶಾಸ್ತ್ರ ಬರೆದವರು ಗೊತ್ತಾನೆ, ಅಶೋಚಿತ ಜಗತ್ಸರ್ವರು ಎಲ್ಲ ಶಾಸ್ತ್ರವರು ಬರೆದವರಾದ್ದರಿಂದ ಅವ್ರಿಗೆ ಏನು ಬಂತು ಗುರುತ್ವರು. ಅಥವಾ ತಮೇವ ಅಶ್ಯ ಶಾಸ್ತ್ರ ಪ್ರಭಾವ, ಅಲ್ಲಿ ಸೇರ್ಕೊಂಡ್ಬಿಟ್ರೆ ಏನಾಗುತ್ತಾಗ ಅಶ್ಯ ಶಾಸ್ತ್ರ ಪ್ರಭಾವ, ಯಾವ ಶಾಸ್ತ್ರ ಇದು ಬ್ರಹ್ಮಾಂಸ ಶಾಸ್ತ್ರ, ಅದು ಬರೆದಿದ್ದು ಯಾರು ವೇದವ್ಯಾಸದಿಂದ, ಅದಕ್ಕೋಸ್ಕರ ಅಶ್ಯ ಶಾಸ್ತ್ರ ಪ್ರಭಾವ ಈ ಶಾಸ್ತ್ರವನ್ನು ಬರೆದಂತಹ ನಾವು ವೇದವ್ಯಾಸ ನಮಸ್ಕಾರ ಮಾಡಿ, ಅದು ಒಂದು ಕಾರಣ ಗುರುತ್ವಕ್ಕೆ. ಇನ್ನೊಂದು ಕಾರಣ ಏನು, ಜಗದ್ಗುರುಣಾಂ ಗುರುಂ, ಜಗದ್ಗುರುಣಾಂ ಗುರುಂ, ಜಗದ್ಗುರುಗಳಿಗೆ ಗುರುಗಳು. ಜಗದ್ಗುರುಗಳು ಯಾರು, ಬ್ರಹ್ಮದೇವರು. ರಾಮಾಯಣದಲ್ಲಿ ಬರುತ್ತೆ, ರಾಮದೇವರು ಹೇಳ್ತಾರೆ ಕಣಿಗೆ ನೋಡು, ಮಾಯ ಜಗದ್ಗುರು ಜಗದ್ಗುರುತ್ವವಾದಿಷ್ಟ ಮಯಾದೇ ಸಮರೋದ್ಭವ. ಬ್ರಹ್ಮದೇವರೇ ನಿಮಗೆ ಜಗದ್ಗುರು ಪೋಸ್ಟ್ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಪರಮ ಜಗದ್ಗುರುಗಳು. ಅದಕ್ಕೆ ತ್ರೈಲೋಕ್ಯ ಆಚಾರ್ಯರು ಜಗದ್ಗುರುಗಳು. ಅಂಥ ಜಗದ್ಗುರುಗಳು, ಜಗದ್ಗುರು ಎಷ್ಟು ಜನ ಇದ್ದಾರೆ, ರುಜುಗಳಲ್ಲೇ ಜಗದ್ಗುರುಗಳೇ ಅನಂತ ಇದ್ದಾರೆ. ಅದಕ್ಕೆ ಜಗದ್ಗುರುಣಾಂ ಗುರು, ಜಗದ್ಗುರುಗಳಾದ ಗುರುಗಳಿಗೆ ಅಂದರೆ ರುಜುಗಳಿಗೆ ಗುರುವಾದಂತಹ, ಸೊ ಎಲ್ಲ ಜೀವೋತ್ತಮರಿಗೂ ಗುರುಗಳಾದಂತಹ ವೇದವ್ಯಾಸದೇವರು. ಶಾಸ್ತ್ರ ಪ್ರಭವಂ ಒಂದು, ಜಗದ್ಗುರುಣಾಂ ಗುರು ಇನ್ನೊಂದು. ಆಮೇಲೆ ವಿಶೇಷ ತಾರತಮ್ಯ, ಯಾವ ಥರ ತಾರತಮ್ಯ ಇದೆ, ಈ ಸ್ವರೂಪದಲ್ಲಿ ತಾರತಮ್ಯ ಇಲ್ಲ, ಸಾಧನೆಯಲ್ಲಿ ತಾರತಮ್ಯ. ಇದೀಗ ಸಾಧನೆ ಮಾಡಿದವರು ಮಾಡ್ತಾ ಇರೋರು, ಇಷ್ಕಲ್ಪ ಸಾಧನೆ ಮಾಡಿದವರು ಇಷ್ಕಲ್ಪ ಮಾಡ್ತಾ ಇರೋರು, ಆ ಥರ ತಾರತಮ್ಯ ಇದೆ, ಸ್ವರೂಪದಲ್ಲಿ ತಾರತಮ್ಯ ಇದೆ. ಜಗದ್ಗುರುಣಾಂ ಗುರುಂ ಅಂಜಸೈವ. ಆಮೇಲೆ ವಿಶೇಷತೋ ಮೇ ಗುರುಂ, ಅಲ್ಲಿಗನ್ನ ಜಗದ್ಗುರುಣಾಂ ಗುರುಂ ವಿಶೇಷತೋ ಮೇ ಗುರು, ವಿಶೇಷವಾಗಿ ನನ್ನ ಗುರುಗಳಾಗಿ, ಯಾಕೆ ಸಾಕ್ಷಾತ್ ಉದ್ದೇಶ ಮಾಡಿದ್ದ. ನಾರಾಯಣೇನಾಪಿ ಹಿತೋ ಬದರಿಯ ಸತ್ಯವ ಶಿಷ್ಯೋ ಜಗದೇಕ ಭಕ್ತು. ಮತ್ತೆ ಇಷ್ಟೆಲ್ಲ ಬರೀ ಗುರು ಅನ್ನೋದು ಇನ್ನೊಂದು ಪ್ರಾಬ್ಲಮ್ ಏನು ಬಂದಿರೋದು, ಅಚ್ಯುತ ಪ್ರೇಕ್ಷಾರ ಅಂತ ಅರ್ಥ ಮಾಡ್ಬೋದಾಗಿತ್ತು. ಅದಕ್ಕೆ ಅವರಲ್ಲ ಶಾಸ್ತ್ರ ಪ್ರಭವಂ ಜಗದ್ಗುರುಣಾಂ ಗುರುಂ ಅಂತ ಹೇಳಿ. ಮತ್ತು ಜಗದ್ಗುರುಣಾಂ ಅಂಜಸೈವ ಗುರುಂ, ಅಂಜಸಾಯವ ಶಾಸ್ತ್ರ ಪ್ರಭವ, ಅಂಜಸವದ ಅನೇಕ ಕಡೆಗೆ ಅನ್ವಯ. ಶಾಸ್ತ್ರವನ್ನು ಅನೇಕ ಕಡೆ ಬರೆಯುವುದು, ಅಧಿಕಾರವೇ ಶಾಸ್ತ್ರ ಬರೆದವರೇ, ಆಚಾರ್ಯ ಶಾಸ್ತ್ರ ಬರೆದವರೇ, ವೇದವ್ಯಾಸರೇ ಶಾಸ್ತ್ರ ಬರೆದವರೇ, ಅದು ಕೇವಲ ಈಶ್ವರ ಜ್ಞಾನದಿಂದ ಬಂದಿರೋ. ಅದಕ್ಕೆ ಅಂಜಸಾ ಶಾಸ್ತ್ರ ಪ್ರಭವ, ಅಂಜಸಾ ಜಗದ್ಗುರುಣಾಂ ಗುರುಂ, ಅಂಜಸಾ ಗುರುಂ ಅಂತ ಹೇಳಿದ್ರಿಂದ ಗುರುಗಳು ಗುರುಗಳು ಇರ್ತಾರೆ, ಅವರು ಗುರುಗಳು ಇರ್ತಾರೆ, ಅವರು ನಾವು ನೋಡೇ ಇಲ್ಲ, ಸ್ಟಿಲ್ ನಮಗೆ ಗುರುಗಳೇ ಅವರು. ಅರ್ಥ ಅಂದರೆ ಪಾಠ ಏನು ನಮಗೆ ಡೈರೆಕ್ಟ್ ಹೇಳಿಲ್ಲ, ಗುರುಗಳು ಗುರುಗಳು ಗುರುಗಳಾಗಿದ್ದರಿಂದ ನಮಗೆ ಮಾನ್ಯ. ಅದು ಹಾಗಲ್ಲ, ನಾನು ಡೈರೆಕ್ಟ ಪಾಠ ಹೇಳಿದ್ದಾರೆ, ಅಂಜಸಾ ಗುರು ಡೈರೆಕ್ಟ್ ಅಂತ ಚೆನ್ನಾಗಿ ಬರುತ್ತೆ ಅಂತ. ಅದು ಅಡ್ವರ್ಬ್, ಒಂದು ಅವ್ಯಯ, ಅವ್ಯಯನ ಅನೇಕ ಅರ್ಥತ್ವ. ಅವ್ಯಯಗಳಿಗೆ ಎಷ್ಟು ಅರ್ಥ ಇರುತ್ತೆ, ಏಕಾದರ್ಥ ಸಮಯ ಸಂದರ್ಭ ನೋಡ್ಕೊಂಡು ಅರ್ಥ ಹೇಳುತ್ತೆ. ಅಂಜಸೈವ ಗುರು, ಜಗದ್ಗುರುಗಳಿಗೆಲ್ಲ ಸುಮ್ಮನೆ ಗುರುಗಳಲ್ಲ, ಸರಿಯಾಗಿ ಗುರುಗಳು. ಯಾತಕ್ಕೆ ಯಾರೇ ಪಾಠ ಪ್ರವಚನೆ ಮಾಡಿದ್ರು ಕೂಡ ಒಳಗೆ ನಿಂತು ಮಾಡೋದು ಯಾರೋ ದೇವರೇ ಅಂತ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಪ್ರಿಯೋಪಿ ಚ ಜಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರುವೇ ಗುರವೇ ನಮಃ. ಮತ್ತು ಇದರ ಗಣ ಇದನ್ನು ಹೇಳ್ತಾರೆ, ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವಿ. ಗುರುಗಳು ಒಳಗೆ ನಿಂತು ಹೇಳೋದು ಯಾರೋ ದೇವರೇ ಆದ್ದರಿಂದ ಆ ಥರ ಅಂಜಸ ಗುರುಮ. ಗುರುಗಳಲ್ಲಿ ಗುರುಗಳಿಗೆ ಗುರುಗಳಾಗಿರೋದು ಒಂದು ರೀತಿ ಗುರುತ್ವ, ಗುರುಗಳಲ್ಲೇ ಇದ್ದು ನಿಯಮನ ಮಾಡೋದ್ರಿಂದ ಯುವ ಅಂತಃಪ್ರವೇಶ ಮಾಡೋದ್ರಿಂದ ಅಲ್ಲೂ ಗುರು ಅಂಜಸಾ ಗುರು. ವಿಶೇಷತ್ವ ಮೇ ಗುರು, ನನಗೂ ಗುರು, ಅವತಾರ ತ್ರಯಗಳಿಗೂ ಗುರು, ಹನುಮಂತ ರೂಪ, ಭೀಮರೂಪ, ಮಧ್ವರೂಪ ಎಲ್ಲಕ್ಕೂ ಗುರುವಾಗಿರ್ತಕ್ಕಂಥ ವೇದವ್ಯಾಸರನ್ನು ನಮಸ್ಕಾರ ಮಾಡಿ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ. ಪರಮಾಖ್ಯ ವಿದ್ಯಾ ಅಂದರೆ ಪರವಿದ್ಯಾ, ಪರವಿದ್ಯಾ ಅಂದರೆ ಬ್ರಹ್ಮಸೂತ್ರ, ಅದಕ್ಕೆ ವ್ಯಾಖ್ಯಾಂ ಕರೋಮಿ, ವ್ಯಾಖ್ಯಾನವನ್ನು ಮಾಡ್ತೇನೆ. ಹಿಂದೆ ಮಾಡಿದ್ದೇನೆ ಅಂತ ಕೇಳಿದರೆ ಅನು ಅಪಿ ಕರೋಮಿ, ವಿಸ್ತಾರವಾಗಿ ಮಾಡ್ತೇನೆ. ವ್ಯಾಖ್ಯಾಂ ಅನುಕರೋಮಿ ಅಂದರೆ ಒಂದೇ, ಅನುವ್ಯಾಖ್ಯಾಂ ಕರೋಮಿ. ಪರವ್ಯಾಖ್ಯ ವಿದ್ಯಾ ಅನುವ್ಯಾಖ್ಯಾಂ ಕರೋಮಿ, ಅನುವ್ಯಾಖ್ಯಾನವನ್ನು ಬರೀತೇನೆ. ಇದೊಂದೇ ಮೀಮಾಂಸ, ಪರಮಾಖ್ಯ ಬ್ರಹ್ಮಸೂತ್ರ ಒಂದೇ ಮೀಮಾಂಸ. ಹೇಗೆ ಸೂತ್ರ ಅಂತ ಹೇಳಿದ್ರೆ ಜಮೀನಿ ಸೂತ್ರ, ಸೂತ್ರಗಳೇ ಆದರೂ ಕೂಡ ಮುಖ್ಯತಃ ಸೂತ್ರ ಅಂದರೆ ಬ್ರಹ್ಮಸೂತ್ರ. ಅದಕ್ಕೇನೆ ಪರಮಾಖ್ಯ ವಿದ್ಯಾ ಅಂತ ಹೇಳಿದ್ರೆ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮಿ ಅನ್ನೋದಕ್ಕೆ ಅಹಮೇವ ಅಪಿ ಕರೋಮಿ ಅಹಮೇವ ಕರೋಮಿ ಅಂತ ಹೇಳಿದ್ರಿಂದ ಕರ್ತೃ ಭೇದ ಇಲ್ಲ, ನಾವೇ ಬರೀತಾ ಇದ್ದೇವೆ ಅಂತ ಹೇಳಿದ್ರಿಂದ ವಿಶೇಷವಾಗಿ ಭಾಷ್ಯ ಬರೆದ ನಾವೇ ಅನುವ್ಯಾಖ್ಯಾನವೂ ಬರೀತಾ ವಿಶೇಷ ಸೇವೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಕರೋಮ್ಯನ್ವಿಚ ಅಹಮೇವ ನಾರಾಯಣ ಪ್ರಣಾಮ ಸೇವಾ ಗುರು ಪ್ರಣಾಮ ಸ್ಯಾಪಿ ಎನ್ನೋದ ಸಿದ್ಧಂಗತೆಯ ಕಾರ್ಯಾರಂಭೆ ಅವಶ್ಯ ಮನುಷ್ಯತ್ವ. ಹರಿ ನಮಸ್ಕಾರ ಹೇಗೆ ಮುಖ್ಯನೋ ಗುರು ನಮಸ್ಕಾರನೂ ಹಾಗೆ ಮುಖ್ಯ ಅಂತ ಹೇಳೋದಕ್ಕೋಸ್ಕರವಾಗಿ ಆಚಾರ್ಯರು ದೇವರಿಗೆ ವೇದವ್ಯಾಸ ನಮಸ್ಕಾರ ಮಾಡ್ತಾ ಇದ್ದಾರೆ. ತಮೇವ ಅಂತ ಹೇಳಿದ್ರಿಂದ ಅವರೇ ನನಗೆ ಗುರುಗಳು, ದೇವರು ಅವರೇ, ಗುರುಗಳು ಅವರೇ. ಉಳಿದವರಿಗೆಲ್ಲ ದೇವರು ಬೇರೆ, ಗುರುಗಳು ಬೇರೆ. ರುದ್ರದೇವರೇ ಇದ್ದಾರೆ ಅಂತ ತಿಳ್ಕೊಂಬ, ಅವರಿಗೆ ದೇವರು ಯಾರು? ನಾರಾಯಣ. ಗುರುಗಳು ಯಾರು? ಆಚಾರ್ಯ. ಆಚಾರ್ಯ ಮಾತ್ರ ಗುರುಗಳು ಅವರೇ, ದೇವರು ಅವರು. ಅದು ಅದು ವಿಶೇಷ. ಅದಕ್ಕೆ ಗುರುದೇವತಾ ಹೇಗೆ ಅರುಚಿನ ಸೂಚಿ ಇದೆ ಅಂತ. ಗುರು ಬೇರೆ, ದೇವತೆ ಬೇರೆ ಅಂತ ಇಲ್ಲ ದೇವರಿಗೆ, ನವಾಯಿ ದೇವರಿಗೆ ಎರಡು ಒಂದೇನೆ. ಪ್ರಾದುರ್ಭೂತೋ ಹರಿರ್ ವ್ಯಾಸೋ ಕಿಂಚಿ ಭವಪೂರ್ವಕೈ ಪರವಿದ್ಯಾಕ್ಷಂ ಪ್ರಬಲೋತ್ತಮಂ. ಈಗ ಬ್ರಹ್ಮಸೂತ್ರಗಳಿಗೆ ಇಂಟ್ರೋಡಕ್ಷನ್ ಕೊಡ್ತಾರೆ. ಬ್ರಹ್ಮಸೂತ್ರ ಪರಮಾಖ್ಯ ವಿದ್ಯಾ ಅಂತ ಕರೆದ್ರಲ್ಲ, ಪರಮಾಖ್ಯ ವಿದ್ಯಾ ಅಂತ ಅದಕ್ಕೆ ಹೆಸರು. ಅದಕ್ಕೆ ಪರಮಾನ್ನ ಪದ ಉಪನಿಷತ್ತಿನ ಪದ. ಅದು ಮಾಸ್ಟ ಅಲ್ಲಿ ಹೇಳ್ತಾರೆ, ಮೃಗಾಧ್ಯ ಪರಮಾವಿದ್ಯಾ ಯದಾ ವಿಷ್ಣೋ ಸ್ತು ವಾ ವಿಷ್ಣೋ ಸ್ತು ವಾಚಕ ತಾಯೇವ ಅಪರಾವಿದ್ಯಾ ಯದಾ ವಿಷ್ಣೋ ನವಾಚಕ. ಮೃಗಾಧ್ಯ ಅಪರಾವಿದ್ಯಾ ಯದಾ ವಿಷ್ಣೋ ನವಾಚಕ ತಾಯೇವ ಪರಮಾವಿದ್ಯಾ ಯದಾ ವಿಷ್ಣೋ ಸ್ತು ವಾಚಕ. ಪರಮವಿದ್ಯೆ ಅಂತ ಹೇಳಿದ್ರೆ ಆವಾಗ ವಿಷ್ಣು ವಾಚಕತ್ವ ಬಂದಾಗ, ಬ್ರಹ್ಮಸೂತ್ರ ವಿಷ್ಣುವಾಚಕ ಪರಮವಿದ್ಯೆ ಅಂತಕ್ಕೆ ಅಂದರೆ ಸದಾ ವಿಷ್ಣುವಾಚಕ. ಮೃಗಾದಿ ವೇದಗಳಿಗೆ ಕರ್ಮವಾಚಕತ್ವ, ಧನ್ಯದೇವತಾ ಪ್ರತಿಪಾದಕತ್ವ, ಅನೇಕ ಗುಣಗಳು ವಿಷ್ಣು ಪ್ರತಿಪಾದಕತ್ವ. ಬ್ರಹ್ಮಸೂತ್ರಗಳೆಲ್ಲ ಇಲ್ಲ, ಬ್ರಹ್ಮಸೂತ್ರಕ್ಕೆ ಇರೋದು ಯಾವುದು? ಒಂದೇ ಡೈರೆಕ್ಟಾಗಿ ವಿಷ್ಣು ಪ್ರತಿಪಾದಕ. ಅದಕ್ಕೇನಂತ ಅದಕ್ಕೆ ಪರಮಾಕ್ಷ ವಿದ್ಯಾ ಭಾರಿ ಮಡಿ ಅಂತೀವಲ್ಲ, ಅರ್ಥ ದೇವ್ರಮನೆ ಹಾಕಿರಲ್ಲ ಮಡಿ ಪದಾರ್ಥಗಳೇ, ಅದು ಭಾರಿ ಮಡಿ ಅಂತ ಯಾವುದು ಕರೀತಾನೆ? ವಿಷ್ಣು ದೇವ್ರದ ಮಡಿ ಭಾರಿ, ಊಟದ ಮಡಿ ಬೇರೆ. ಅದು ಮಡಿ ಆದರೂ ಕೂಡ ಇಷ್ಟು ಮಡಿ ಅಲ್ಲ, ಭಾರಿ ಮಡಿ ಅಲ್ಲ. ಅದು ಇದು ಮಾತ್ರ ಹೈ ಕ್ಲಾಸ್ ಮಡಿ. ಅದಕ್ಕೆ ಬ್ರಹ್ಮಸೂತ್ರಗಳು ಬೇರೆ ವಿಷಯ ಇಲ್ಲ, ಯಾವುದಕ್ಕೆ ಹೋಗುತ್ತೋ ಡೈರೆಕ್ಟಾಗಿ ದೇವ್ರ ಬಗ್ಗೆನೇ ಹೋಗುತ್ತೆ. ಆದ್ದರಿಂದ ಪರಮಾಖ್ಯ ವಿದ್ಯಾ ಅಂತ ಕರೀತಾರೆ. ಇನ್ನು ಅದು ಗುಡಿದು ಯಾವ ಮತಾಚಾರ ಏನು ಮಾಡಲಿಲ್ಲ, ಬ್ರಹ್ಮಸೂತ್ರಗಳ ಇಂಟ್ರೆಷನ್ನೇ ಕೊಡಲಿಲ್ಲ. ಬರೆದವರು ಯಾರು ಅಂತ ಹೇಳಿದ್ರೆ ಹೊಸಪ ಬ್ರಹ್ಮಸೂತ್ರ ಬರೆದವರು ಯಾರು ಅಂತ ಹೇಳಿದ್ರೆ ವ್ಯಾಖ್ಯಾನ ಮಾಡ್ತಾರೆ ಅಂತ ಅಂತ ಹೇಳೋದು ಸಂಕೋಚ. ಇವಾಗ ಎಲ್ಲೋ ಒಂದು ಕ್ಲಾಸ್ ಹೆಸರು ಅಂತ ಹೇಳ್ಬೇಕಾದ್ರೆ ಅಂತ ಹೇಳಿರ್ತಾರೆ. ಋಷಿ ಬರೆದಿತ್ತು, ಋಷಿ ಹೆಸರು ಅಪಾಂತರತ ಮಾತ್ರ ಭೂಮಿ ಇಲ್ಲ, ಆತ ಬರ್ತಿತ್ತು. ಅದನ್ನೇ ಕಶ್ಯದ ಋಷಿ ಅಂತ ಅದಕ್ಕೆ ಹೆಸರು. ಅಪಾಂತರತ ಅಂತ ಯಾರೋ ಭೂಮಿ ಅಂತ ಗೊತ್ತಿಲ್ಲ, ಅದನ್ನು ಬರೆದವ್ರು ಯಾರೋ ಅಪಾಂತರ, ಯಾರೋ ಗೊತ್ತಿರೋದನ್ನು ಯಾರೋ ತಿಳ್ಕೊಂಬಿಡ್ರಿ ಸಾಕು, ಯಾರೋ ಎಕ್ಸ್ಪ್ಲೈನ್ ಜೊತೆ ಅಪಾಂತರ ಸಮ ಅಂತ ಹೇಳಿ ಕರೆದು. ಅದು ಸರಿ, ಅದು ಎಲ್ಲೋ ಒಂದು ಕಡೆ ಗ್ರಾಸ್ ಅನಿಸುತ್ತೆ. ಆಚಾರ ಫಸ್ಟ್ ಹೇಳ್ತಾರೆ ಇವರೆಂಥ ಬರೆದವರು ಯಾರು. ಇದರಿಂದ ಗೊತ್ತಾಗೋದೇನು, ಅವ್ರಿಗೆ ಸೂತ್ರ ಭಾಷ್ಯ ಬರೆಯ ಉದ್ದೇಶ ಇತ್ತು, ಸೂತ್ರಕಾರ ಗೌರವಿಸುವುದಾದ ಉದ್ದೇಶ ಅವರಿಗಿರಲಿಲ್ಲ. ಸೂತ್ರಕಾರ ಗೌರವಿಸೋದ ಉದ್ದೇಶ ಅದು ಯಾವುದೂ ಅವರಿಗಿರಲಿಲ್ಲ. ಯಾಕೆ? ಅವ್ರ ಉದ್ದೇಶ ತಾವು ಹೇಳಬೇಕಾದ್ರೆ ಹೇಳಬೇಕಾಗಿತ್ತೆ ಹೊರತು ವೇದವ್ಯಾಸರು ಏನು ಹೇಳ್ತಾರೆ ಅಂತ ಹೇಳಬೇಕಾಗಿತ್ತು. ತಮ್ಮ ಮಾತನ್ನು ಹೆಸರಿನ ಚಲಾವಣೆ ಮಾಡಬೇಕಾಗಿತ್ತು ಅಷ್ಟೇ. ಚಲಾವಣೆ ಅವರ ಹೆಸರಿರೋದ್ರಿಂದ ಹೆಸರು ಅವ್ರದ್ದು, ಶಬ್ದ ನಮಗೆ ದಾರಿ ನಮಗೆ ಅಂತ ಹಾಕಿರ್ತಾರಲ್ಲ, ಹಾಗೆ ಹೆಸರು ಅವ್ರಿಗೂ ಬೆನಿಫಿಟ್ ಇವರಿಗೆ ಆಗುತ್ತೆ. ಲೋಕ ಅಡಿಕೆ ಹಾಗೆ ಗ್ರಂಥ ಬರೆದಾರು ಬೆನಿಫಿಟ್ ಪಡಿತಿರೋದು ಯಾರು? ಅಡಿಗಿತಾಸರು ಜಗನ್ನಾಥಾಸರಿಗೆ ಅಷ್ಟು ಬಂದಿರಲಿಕ್ಕಿಲ್ಲ, ಅದು ಪ್ರವಚನ ಮಾಡಿಕೊಂಡು ಎಷ್ಟಪ್ಪ ಅದನ್ನು ಮಾಡ್ಬೋದು ಹೌದಲ್ಲ. ಅಡಿಗಿತಾಸ ಸಾರ ಬರೆದ ಅವರು ಸುಧಾ ಬರೀಕಾರ ಏನು ತೊಗೊಂಡ್ರು? ಏನೇನಿಲ್ಲ, ಗೊತ್ತಾನೆ ಎಷ್ಟು ಸಾವಿರ ಸತ್ತು ನಮಗಾಗಿದೆ ಲೆಕ್ಕನೇ. ಸಾಮಾನ್ಯವಾಗಿ ಏನಾಗ್ಬೋದು, ಅದು ಸೇವೆ ಬೇರೆ ಮಾಡುತ್ತೆ. ಲೋಕದಲ್ಲಿ ಅವ್ರು ಏನು ಮಾಡಿ ಎನ್ಕೇಶ್ ಮಾಡ್ಕೊಂಡು ಬ್ರಹ್ಮಸೂತ್ರಗಳನ್ನು ಎನ್ಕೇಶ್ ಮಾಡಿಕೊಂಡ್ರು, ಅದು ಗೌರವ ಕೊಡೋಕ್ಕೆ ಇಷ್ಟಪಡಲಿ. ಅರ್ಥ ಆಯ್ತಾ? ಅದು ಆಚಾರ್ಯ ಫಸ್ಟ್ ಮಾಡಿದ ಕೆಲಸ ಏನೀಗ, ಅದು ಬರೆದವ್ರು ಯಾರು? ಅದನ್ನು ಪ್ರಾದುರ್ಭೂತ ಹರಿರ್ ವ್ಯಾಸ. ಹರಿವ್ಯಾಸ ಅಂತ ಹೇಳಿದ್ರೆ ಯಾರೋ ಆಗಿಬಿಡಬಾರ್ದು. ಹರಿ ಪ್ರಾದುರ್ಭೂತ ಹರಿ ವ್ಯಾಸ, ಹರಿಯು ವ್ಯಾಸ ಇದೆ ಪ್ರಾದುರ್ಭೂತ. ಹರಿಯು ವೇದವ್ಯಾಸರಂತೆ ಪ್ರಾತುರ್ಭೂತರಾಗಿ ಗ್ರಂಥವನ್ನು ಬರೆದಿದ್ದಾರೆ. ಮೊದಲನೇ ಯಾತೆ ಸುಕ್ಷುಮ್ನೆ ಅವತಾರ ಮಾಡಿದ್ರೆ ಅಂದ್ರೆ ವಿರಿಂಕಿ ಭಾವಪೂರ್ವಕೈ ಅರ್ಥಿತ ಪ್ರಾದುರ್ಭೂತ, ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತರಾಗಿ ಪ್ರಾದುರ್ಭೂತರ. ಇನ್ಯಾರು ಕರೆದ್ರು ಕೇಳಿದ್ರೆ, ಇಲ್ಲ ಕರೆದಿರಬೇಕು, ಇಲ್ಲ ಆದೇಶ ಕೊಟ್ಟು ಬಾ ಅನ್ಬೇಕು, ಇಲ್ಲ ಗೌರವದಿಂದ ಬನ್ನಿ ಅಂತ ಕರಿಬೇಕು. ಅದರಲ್ಲೊಂದಾಗ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ವೇದವ್ಯಾಸ ನಿಯಂತ್ರ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ, ಅದಕ್ಕೆ ಬಂದಿದ್ದಾರೆ. ಎರಡಾಯ್ತು. ಮೂರನೇದೇನು, ಪರವಿದ್ಯಾಖ್ಯಂ ಚಕ್ರೆ ಶಾಸ್ತ್ರ ಮನುತ್ವಂ. ಶಾಸ್ತ್ರ ಯಾವುದು? ಪರವಿದ್ಯೆ. ಎಷ್ಟು ವಿಷಯ ಬಂತು? ಬರೆದವರು ವೇದವ್ಯಾಸ ದೇವರು, ಅವರು ಸಾಕ್ಷಾತ್ ನಾರಾಯಣ. ಪ್ರಾರ್ಥನೆ ಮಾಡಿದವರು ಬ್ರಹ್ಮರುದ್ರಾದಿ ದೇವತೆಗಳು, ಅವರು ಸುಮ್ಮನೆ ಕೇಳಿದ್ರು, ಪ್ರಾರ್ಥನೆ ಮಾಡಿದರು. ಆಮೇಲೆ ಗ್ರಂಥವನ್ನು ಏನಂತ ಬರೆದ್ರು? ಪರವಿದ್ಯೆಯನ್ನು ಬರೆದ್ರು. ಅದರ ಸ್ಟೇಟಸ್ ಏನು ಅಂದ್ರೆ ಅನುತ್ತಮ, ಅದಕ್ಕಿಂತ ಉತ್ತಮ ಶಾಸ್ತ್ರ ಇಲ್ಲ. ಅಷ್ಟೆಲ್ಲ ವಿಷಯ ಉಂಟು. ಪ್ರಾದುರ್ಭೂತ ಹರಿ ವೇದವ್ಯಾಸ ಹುಟ್ಟಿದ್ರು ಅಂತ ಹೇಳಿಲ್ಲ. ಪ್ರಾದುರ್ಭೂತ ಸತ್ಯಪೂರ್ವಾದ ರೂಪಗಳು ಹೇಗೋ ವೇದವ್ಯಾಸ ರೂಪವು ಕೂಡ ಹಾಗೇನೆ. ಪ್ರಾದುರ್ಭಾವೋ ಹರೇರ್ಜನಿ ಸತಸ್ಯ ಪ್ರಾಕೃತ ಮುಕ್ತಿ ಮಾಂಸ ಮೇಧೋಸ್ತಿ ಸಂಭವ. ಇದೆಲ್ಲ ಹೇಳೋದಕ್ಕೋಸ್ಕರ ಪ್ರಾದುರ್ಭೂತ ಹರಿ ವ್ಯಾಸ ವಿರಿಂಚ ಭವಪೂರ್ವಕೈ ಅರ್ಥಿತ ಬ್ರಹ್ಮರುದ್ರಾದಿ ದೇವತೆಗಳಿಂದ ಪ್ರಾರ್ಥಿತ. ಪರವಿದ್ಯೆಯ ಉಪಯೋಗವನ್ನು ಯಾರು ಪಡ್ಕೊಂಡ್ರು? ಬ್ರಹ್ಮರುದ್ರಾದಿ ದೇವತೆಗಳು ಉಪಯೋಗ ಅನ್ನೋದಕ್ಕಂತ ಪರವಿದ್ಯಾಖ್ಯಂ ಚಕ್ರೆ ಶಾಸ್ತ್ರ ಮನೋತ್ತಮಂ. ಮಂಗಳಶ್ಲೋಕ ಬರ್ತಾರೆ, ವೇದವ್ಯಾಸಗಳು ಬರೆಯಲಿಲ್ಲ. ವೇದವ್ಯಾಸ ಬರೀ ನಾರಾಯಣ ಡೈರೆಕ್ಟ್ ವೇದವ್ಯಾಸ ಬಗ್ಗೆ ಇಲ್ಲ. ಪ್ರಾದುರ್ಭೂತವು ಹರಿದಿಲ್ಲ. ಆಮೇಲೆ ರಾಮಾನುಜಪಂಥದವರು ಒಂದು ಸ್ಟೇಜಲ್ಲಿ ಇಷ್ಟೆಲ್ಲ ಇಂಪ್ಯಾಕ್ಟ್ ಬಂದಮೇಲೆ ಕೆಲವರು ವೇದವ್ಯಾಸ ನಾರಾಯಣ ಅಂತ ಕೇಳಿದ್ರು. ಎಲ್ಲರೂ ಅಲ್ಲ, ಅದರಲ್ಲೂ ಕೂಡ ಎಲ್ಲ ಇವನಿಯೋ ಇದಿಲ್ಲ, ಹೊಂದಾಣಿಕೆ ಇಲ್ಲ ಪೂರ್ತಿಯೇ. ಕೆಲವರು ಒತ್ತರಿಕೆ ಬರ್ಕೊಳ್ಳಿ. ರೀತಿಯ ಭವಪೂರ್ವ ಕೈಗೆ ಅರ್ಚಿತ ಪರವಿದ್ಯಾಖ್ಯಂ ಚಕ್ರೆ ಶಾಸ್ತ್ರ ಮನೋತ್ತಮ. ಅದಕ್ಕೆಲ್ಲ ಏನು ಪ್ರಮಾಣ ಅಂತ ಕೇಳಿದ್ರೆ ಬ್ರಹ್ಮಸೂತ್ರ ವಾಕ್ಯ ಕೊಟ್ಬಿಟ್ಟಿದೆ. ಸತ್ಯೋಕ್ತಮ ಕಾಂದೇಶ್ವರ ಮಾಡ್ತಾರೆ. ನಾರಾಯಣ ದುರಿಷ್ಪನ್ನಂ ಗಾನೇ ಹೃದಯ ಸ್ಥಿತಂ ಆಮೇಲೆ ಶ್ವೇತಾಯಾಮ ಹಿಜ್ ಅನ್ಯಥಾ ಜಾತಂ ದ್ವಾಪರಿ ಅಖಿಲಂ ಅಂತೇಳಿ ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಕರ ಸಂಕೀರ್ಣ ಬುದ್ಧಯೋ ದೇವಾ ಬ್ರಹ್ಮರುದ್ರ ಪುರಸ್ಸರಾ ಶರಣ್ಯಂ ಶರಣಂ ಜಗ್ನು ನಾರಾಯಣ ಮನಾಮಯಂ ಅಂತೇಳಿ ಅಲ್ಲೆಲ್ಲ ಕೊಟೇಶನ್ ಕೊಟ್ಟಿರೋದ್ರಿಂದ ಅದ್ಯಾವುದು ಹೇಳೋದಕ್ಕೆ ಪ್ರಾದುರ್ಭೂತ ಹರಿದು ವ್ಯಾಸ ವಿಂಕಿ ಭವಪೂರ್ವಕೈ ಅರ್ಥಿತ ಪರವಿದ್ಯಾಖ್ಯಂ ಚಕ್ರೆ ಶಾಸ್ತ್ರ ಮನುತ್ತಮಂ. ಇನಿಷಿಯೇಟಿವ್ ಅಂದ್ರೆ ಏನಿಲ್ಲ, ಇನಿಷಿಯೇಟಿವ್ ಅಂದ್ರೆ ಅದು ಮಿನಿಮೈಸ್ ಮಾಡಿ ಇನಿಷಿಯೇಟಿವ್ ಮಾಡಿದ್ದಲ್ಲ. ಅದೇನು ಬಿಟ್ಬಿಟ್ರು ಅದು ಉದಯದೊಳಗೆ ಮಹಾಭಾರತ ಬಿಟ್ಬಿಟ್ರು, ಉದ್ಬೇರೆ ಬೆಲ್ಲ ಬಿಟ್ಬಿಟ್ರು. ಅರ್ಥ ಆಯ್ತು? ಆಚಾರ್ಯ ಮಾಡಿದ್ರು ಮೂರು ಪ್ರಸ್ಥಾನ. ಎಷ್ಟು ಪ್ರಸ್ಥಾನ? ಐದು ಪ್ರಸ್ಥಾನ ಅಂತ ಹೇಳಿದ್ರು. ಪಂಚಮ ವೇದ ಇದೆ, ಐದು ಪ್ರಸ್ಥಾನ ಅಂತ ಹೇಳಿದವರು ಆಚಾರ್ಯ. ಅವ್ರು ಮೂರು ಪ್ರಸ್ಥಾನ ತ್ರಯ ಇವತ್ತಿಗೆ ಉಳ್ಕೊಂಡ್ಬಿಟ್ಟು ತಪ್ಪು. ಅದು ಆ್ಯಕ್ಚುಲಿ ಆ ಪ್ರಸ್ಥಾನ ತ್ರಯ ಅಂತ ಕಾನ್ಸೆಪ್ಟೇ ತಪ್ಪಾಯಿತು ಫಸ್ಟ್. ಗೊತ್ತಾಯ್ತಾ? ಪ್ರಸ್ಥಾನ ಪಂಚ ಅದು ಮಹಾಭಾರತ ರಮಾಣೆ ಬಿಟ್ಟರಾಗಿಲ್ಲ, ಪುರಾಣಗಳು ಬಿಟ್ಟರೆ ಮುಖ್ಯವಾಗಿ ಯಾವ್ದನ್ನು ಬಿಟ್ಟರೆ ಇನ್ನೊಂದು ಜೊತೆಗೆ ಋಗ್ವೇದನೆ ಬಿಟ್ಬಿಟ್ರು. ವೇದಗಳಲ್ಲಿ ಅವ್ರ ಪಾಲಿಗೆ ಏನವು? ಕರ್ಮಕಾಂಡ, ಕರ್ಮಕಾಂಡ ಜ್ಞಾನಕಾಂಡ ಅಲ್ಲ. ಅವೆಲ್ಲ ದೋಷ ದೋಷ ಅಲ್ಲವೇ. ಸೊ ಪ್ರಸ್ಥಾನತ್ರಯ ಎಂಬುದು ಅವ್ರು ಮಾಡಿದ್ದರಿಂದ ಇನಿಷಿಯೇಟಿವ್ ಕೊಟ್ಟಾಗಲಿಲ್ಲ, ರಾಗಿ ಇನಿಷಿಯೇಟಿವ್ ಕೊಟ್ಟಾಗಲಿಲ್ಲ. ಅರ್ಥ ಆಯ್ತಾ? ಅದು ಅದು ಇದಲ್ವೇ, ನಾವು ನಮ್ಮಲ್ಲಿ ದುರಭ್ಯಾಸ ಏನು ಬಂದಿದೆ ಅದನ್ನೇ ಕಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದೆ. ಹಾಗೆ ಪ್ರಸ್ತಾರ ತಾಯಿ ಕಟ್ಟಿಗೆ ಆಗ್ಬಿಟ್ಟಿದೆ ಹೊರತು ಇವನು ಬಿಟ್ಟರು ಅಂತ ಹೇಳಿದ್ರೆ ಅವಾಗ ಗೊತ್ತಾಗ ವಿದ್ಯಾಸ್ಥಾನ ಅಂತ ಕರೆದಿದ್ದಾರೆ. ಉಪನಿಷತ್ತಲ್ಲೇ ಕರೆದ್ಬಿಟ್ಟಿದ್ದ, ಉಪನಿಷತ್ತಲ್ಲಿ ಕರೆದ್ರೆ ಫಾಲೋ ಮಾಡಲಿಲ್ಲ. ಯಾವುದು ಋಗ್ವೇದ, ಐದರ್ವೇದ, ಯಹಮವೇದ, ಅಥರ್ವಣ ವೇದ ಇವೆಲ್ಲ ಕೂಡ ವಿದ್ಯೆ ಚತುರ್ದಶ ವಿದ್ಯಾಸ್ಥಾನ ಅಥರ್ವಣ ಉಪನಿಷತ್ ಇವೆಲ್ಲ ವಿದ್ಯಾಸ್ಥಾನಗಳು ಅಂತ ಕರೆದ ಮೇಲೆ ಅದು ಬಿಟ್ಟಿದ್ದೆ. ಅದಕ್ಕೆ ವಿದ್ಯಾಸ್ಥಾನ ಪ್ರಸ್ಥಾನ ಸರಿ ಹೋಗ್ತಾರೆ, ವಿದ್ಯಾಸ್ಥಾನನೇ ಪ್ರಸ್ಥಾನ ಅಂತ ಹೇಳಿದ ಮೇಲೆ ಬಿಡಾಗಿಲ್ಲ. ಅದು ಹೇಳುವ ಬರೀ ಪ್ರಸ್ಥಾನ ಅಂತ ಹೇಳ್ಬೋದು ಅಷ್ಟೇ ಹೊರತು ಪ್ರಸ್ಥಾನ ತ್ರಯ ಅಂದ್ರೆ ತಪ್ಪ. ಅವ್ರ ಪ್ರಕಾರ ಪ್ರಸ್ಥಾನ ತ್ರಯ ಅಂತ ಹೇಳ್ತಾರೆ, ನಮ್ಮ ಪ್ರಕಾರ ಪ್ರಸ್ಥಾನ ತ್ರಯ ಅಲ್ಲ. ಗುರುಗುರು ನಾಂ ಪ್ರಭವ ಶಸ್ತ್ರಾಣಾಂ ಪಾದರಾಯಣ ಯದಸ್ತದುದಿತ ಮಾನಂ ಮಜಾಧಿಭ್ಯಾ ತದರ್ಥತಃ. ಇಲ್ಲಿ ಕೇಳಿದ ಮೇಲೆ ಇದನ್ನ ಯಾತಕ್ಕೆ ಹೇಳಿದ್ರಿ ಅಂತ ಪ್ರಶ್ನೆ ಬರುತ್ತೆ. ವೇದವ್ಯಾಸಿಯವರು ಬರೆದು ಬ್ರಹ್ಮರುದ್ರಾಗಲು ಪ್ರಾರ್ಥನೆ ಮಾಡಿದರು, ಬ್ರಹ್ಮಸೂತ್ರಗಳನ್ನು ಬರೆದು ಇಷ್ಟು ಹೇಳಿದ್ರು ಏನು ಗೊತ್ತಾಯ್ತು ಇದರಿಂದ? ಅದರಿಂದ ಏನು ಗೊತ್ತಾಯ್ತು ಹೇಳಿದ್ದಾರೆ ಇಷ್ಟು ಮಾತಿನಿಂದ ಇಷ್ಟೆಲ್ಲ ವಿಷಯ ಗೊತ್ತಾಗುತ್ತೆ ನೋಡಿ ಅಂತ ತೋರಿಸ್ತಾರೆ. ಸುಮ್ಮನೆ ರಸ್ತೆ ನೋಡಿಬಿಟ್ಟಿವೆ ಅಷ್ಟೇ, ಆ ಸ್ವಾರಸ್ಯವನ್ನು ತೋರಿಸ್ತಾರೆ. ಅದನ್ನು ನಾನು ಓಂ ಧರ್ಮಕ್ಷೇತ್ರೇ ಗುರುಕ್ಷೇತ್ರೇ ಸಮವೇ ಸಾರಿ